ನಮಸ್ಕಾರ ಡಿ ಗರುಡ ಅವರಿಗೆ.
ನಮಸ್ಕಾರ.
ವಾರದಿಂದ ವಾರಕ್ಕೆ ಮೊದಲನೇದಾಗಿ ಪ್ರಧಾನಮಂತ್ರಿ ಮೋದಿಯವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದಾರೆ. ಒಂದೇ ದಿವಸದ ಭೇಟಿ ಅಂತ ಕಾಣುತ್ತದೋ, ಆದ್ರೂ ಅಷ್ಟರಲ್ಲಿ ಮುಂಬರುವ ಚುನಾವಣೆಗಳಿಗೆ ಒಂದು ನಾಂದಿಯಾಗಿ ಚುನಾವಣಾ ಪ್ರಚಾರ ಮಾಡಿದಾಗೆ ಮಾತಾಡಿದ್ದಾರೆ. ಅದರಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳ್ಕೋಬಹುದು, ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡಿರೋದನ್ನ.
ಹೌದೌದು, ಇಲ್ಲಿ ಪಾಲ್ಗೊಂಡಿರುವಂತಹ ಎರಡೂ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು. ಒಂದು ಬೆಂಗಳೂರಿನಲ್ಲಿ ನಡೆದ ಇರುವಂತದ್ದು, ಇನ್ನೊಂದು ಧರ್ಮಸ್ಥಳದಲ್ಲಿ ನಡೆದಿರುವಂತದ್ದು. ಒಂದು ದಿನದ ಭೇಟಿಯಲ್ಲಿ ಎರಡು ಕಾರ್ಯಕ್ರಮಗಳಲ್ಲೂ ಸಹಿತ ಅವರು ಧಾರ್ಮಿಕ ಕಾರ್ಯಕ್ರಮದ ಭಾಗವಾಗಿ ಪಾಲ್ಗೊಂಡಿದ್ದು. ಬೆಂಗಳೂರಿನಲ್ಲಿ ನಡೆದಂತದ ಲಲಿತಾ ಸಹಸ್ರನಾಮ ಆ ಕಾರ್ಯಕ್ರಮದಲ್ಲಿ ಪಾರಾಯಣೋತ್ಸವದಲ್ಲಿ
ಪಾಲ್ಗೊಂಡಿದ್ದು.
ಸೌಂದರ್ಯ ಲಹರಿ ಪಾರಾಯಣೋತ್ಸವದಲ್ಲಿ ಪಾಲ್ಗೊಂಡಿದ್ದು. ಅಂದ್ರೆ ನಾನು ಪ್ರತಿ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ಮಾಡ್ತೀನಿ ಅನ್ನೋದನ್ನ ಅವರು ಬಹಳಷ್ಟು ಹಿಂದೆ ಹೇಳ್ಕೊಂಡಿದ್ರು. ಆ ಕಾರಣಕ್ಕಾಗಿ ಆ ಘಟನೆಯನ್ನ ಸ್ಮರಿಸಿಕೊಂಡು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಬಹಳಷ್ಟು ವಿಶಿಷ್ಟವಾದದ್ದು. ಏಕೆಂದ್ರೆ ಇಲ್ಲಿ ಅವರನ್ನ ಸ್ವಾಗತಿಸುವುದಕ್ಕೆ ಆಯೋಜಕರು ಬಹಳಷ್ಟು ಆಯೋಜನೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂತ ಸ್ವಾಗತ ಅದ್ಭುತವಾದ. ಯಾಕಂದ್ರೆ ಭಜಗುರು ಶರಣಂ ಘೋಷದೊಂದಿಗೆ ಅವರನ್ನ ಸ್ವಾಗತಿಸಬೇಕು ಅಂತಂದು ಸಂಘಟಕರು ನಿರ್ಧಾರ ಮಾಡಿರ್ತಾರೆ ಪ್ರಧಾನಿಯವರು ಬಂದಾಗ. ಆದ್ರೆ ಮೋದಿಜಿ ಕಿ ಜೈ, ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆ ಮೂಲಕ ಅವರನ್ನ ಸ್ವಾಗತಿಸಲಾಗುತ್ತೆ. ಇದು ಒಂದು ರೀತಿಯಲ್ಲಿ ವಿಶಿಷ್ಟವಾದದ್ದು. ಯಾಕಂದ್ರೆ ಮೋದಿ ಅವರ ಪ್ರಭಾವ ಎದ್ದು ಕಾಣಿಸಿದೆ ಆ ಸಮಾರಂಭದಲ್ಲಿ. ಧರ್ಮಸ್ಥಳಕ್ಕೆ ಸಂಬಂಧಿಸಿದಂಗೆ ಕಾರ್ಯಕ್ರಮದಲ್ಲಿ ಅವರು 10 ನಿಮಿಷ ಭಾಷಣವನ್ನ ಮಾಡಿದ್ದಾರೆ. ಅಲ್ಲಿ ಪರೋಕ್ಷವಾಗಿ ಅಂತಂದೇ ಹೇಳ್ಬೋದು, ಇಲ್ಲ ನೇರವಾಗಿ ಸೂಚ್ಯವಾಗಿ ಚುನಾವಣೆಯನ್ನ ಗುರಿಯಾಗಿಸಿಕೊಂಡು ಅವರು ಮಾತನಾಡಿದ್ದಾರೆ ಅಂತಂದು. ಕರ್ನಾಟಕದ ಜನ ಇನ್ನೂ ಹೆಚ್ಚು ದಿನ ವಿಧಾನಸಭೆ ಚುನಾವಣೆಗೆ ಕಾಯಲು ತಯಾರಿಲ್ಲ ಅಂತಂದು ಹೇಳಿರೋದು. ಅಂದ್ರೆ ಕಾಂಗ್ರೆಸ್ಗೆ ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ, ಶೀಘ್ರದಲ್ಲೇ ಚುನಾವಣೆ, ಆ ಚುನಾವಣೆಯನ್ನು ಎದುರಿಸುವುದು ಬಹಳಷ್ಟು ಕಷ್ಟಕರ ಕಾಂಗ್ರೆಸ್ಗೆ ಅನ್ನೋ ರೀತಿಯಲ್ಲಿ ಸಂಕೇತವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಬಿಜೆಪಿ ಬಲವಾಗಿ ಕರ್ನಾಟಕದಲ್ಲಿ ಮತ್ತೆ ತಲೆ ಎತ್ತಿ ನಿಲ್ಲತ್ತೆ ಅನ್ನುವ ಸಂಕೇತವನ್ನ ಅವರು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಏನು ಬಹಳಷ್ಟು ಪ್ಯಾಕೇಜ್ ಅನ್ನುವ ರೀತಿಯಲ್ಲಿ ಪ್ರಕಟಿಸಿದ್ದಾರೆ. ಅಂದ್ರೆ ದೇಶದಲ್ಲಿ ಒಟ್ಟಾರೆ 7 ಲಕ್ಷ ಕೋಟಿ ವೆಚ್ಚದಲ್ಲಿ 58,000 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸ್ತೀವಿ ಅಂತಂದು. ಅದು ವಿಶೇಷವಾದದ್ದು. ಅಂದ್ರೆ ಒಟ್ಟಾರೆಯಾಗಿ ಘೋಷಣೆಗಳನ್ನ ಮಾಡಿರುವಂತದ್ದು. ಆನಂತರ ಬೀದರ್ ಕಲಬುರಗಿ ಹೊಸ ರೈಲು ಮಾರ್ಗಕ್ಕೆ ಚಾಲನೆಯನ್ನ ನೀಡಿರುವಂತದ್ದು. ಅದರ ಜೊತೆಗೆ ಬಹಳಷ್ಟು ಪ್ರಗತಿ ಕಾರ್ಯಕ್ರಮಗಳಿಗೆ ಅವರು ಚಾಲನೆಗಳನ್ನು ಕೊಟ್ಟಿರೋದು. ಇದನ್ನೆಲ್ಲ ಹೊರತುಪಡಿಸಿದ್ರೆ ಆ ತರದ ನೇರವಾಗಿ ಕಾಂಗ್ರೆಸ್ ಅನ್ನ ಚುಚ್ಚಿ ಮಾತನಾಡುವಂತ ಪ್ರಯತ್ನವನ್ನ ಅವರು ನೇರವಾಗಿ ಎಲ್ಲೂ ಮಾಡಿಲ್ಲ ಅನ್ನೋದು ವಿಶೇಷ.
ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಏನು?
ಸಿದ್ದರಾಮಯ್ಯ ಅವರು ಹೇಳುವುದು ಬಿಜೆಪಿಯವರಿಗೆ ತಿಳುವಳಿಕೆ ಕಡಿಮೆ ಅಂತಂದ. ಅಂದ್ರೆ ಬಹಳ ನೇರವಾಗಿ ಅವರು ಪ್ರಧಾನಿ ಭಾಷಣದ ಬಗ್ಗೆ ಮಾತನಾಡಿಲ್ಲ, ಅವರು ಬಿಜೆಪಿ ನಾಯಕರ ತಿಳುವಳಿಕೆ ಬಗ್ಗೆ ಮಾತನಾಡಿದ್ದಾರೆ. ಅಂದ್ರೆ ಅವರಿಗೆ ಈಗ ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿ ಇರುವಂತ ವಿಷಯ ಅಂದ್ರೆ ಟಿಪ್ಪುಗೆ ಸಂಬಂಧಿಸಿದಂತೆ ವಿಚಾರದಲ್ಲಿ ಅವರು ಆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ಪ್ರಧಾನಿಗೆ ಸಂಬಂಧಿಸಿದಂತೆ ಆ ರೀತಿಯಲ್ಲಿ ನೇರವಾದಂತ ಯಾವುದೇ ಒಂದು ಟೀಕೆ ಹಾಗೂ ಆ ತರದ ಮಾತುಗಳನ್ನ ಅವರು ಆಡಿಲ್ಲ.
ಆದ್ರೆ
ಇಲ್ಲಿ ಒಂದು ವಿಶೇಷವಾದದ್ದು ಅಂತಂದ್ರೆ ಕರ್ನಾಟಕದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಬಹಳಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಜಾರ್ಜ್ ಅವರ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಅವರ ರಕ್ಷಣೆಗೆ ನಿಂತಿರುವಂತದ್ದು.
ಅದೇ ನಗರಾಡಳಿತ ಸಚಿವ ಅಲ್ವಾ
ಸಹಿತ. ಹೌದು,
ನಗರಾಡಳಿತ ಸಚಿವ ಕೆ ಜೆ ಜಾರ್ಜ್.
ಇದು ಪ್ರಕರಣ ಏನು ಅಂತಂದ್ರೆ ಕೆ ಜೆ ಜಾರ್ಜ್ ಅವರ ಮೇಲೆ ಗಣಪತಿ ಅವರ ಆತ್ಮಹತ್ಯೆಗೆ ಸಂಬಂಧಿಸಿದ.
ಅಂದ್ರೆ ಗಣಪತಿ ಅಂತಂದ್ರೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದವರು ಅಲ್ವೇ?
ಹೌದೌದು, ಆಗಿದ್ದು ಅಂತವರು ಅವರು ಕೆ ಜೆ ಜಾರ್ಜ್ ಅವರ ಹೆಸರನ್ನು ಉಲ್ಲೇಖಿಸಿ ಆತ್ಮಹತ್ಯೆ ಮಾಡಿಕೊಂಡು ಇರುವಂತದ್ದು ಘಟನೆಗಳಿಗೆ ಸಂಬಂಧಿಸಿದಂಗೆ ಅವರು ರಕ್ಷಣೆಗೆ ಕಾಂಗ್ರೆಸ್ನ ಎಲ್ಲ ನಾಯಕರು ನಿಂತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಯವರು ಆ ವಿಷಯಕ್ಕೆ ಸಂಬಂಧಿಸಿದಂಗೆ ಬಹಿರಂಗವಾಗಿ ಮಾತನಾಡ್ತಾ ಇರುವಂತದ್ದು.
ಅಂದ್ರೆ ಇವಾಗ FIR ಬೇರೆ ದಾಖಲಾಗಿದೆ ಅಲ್ವಾ ಜಾರ್ಜ್ ಅವರ ವಿರುದ್ಧ? ಅದು ಏನು ಅತ್ಯುಚ್ಚ ನ್ಯಾಯಾಲಯದ ಆದೇಶದ ಮೇಲೆ?
ಹೌದೌದು, ಇಲ್ಲಿ CBI ರಾಜ್ಯ ಸರ್ಕಾರದ ವಿಷಯಕ್ಕೆ ಸಂಬಂಧಿಸಿದಂಗೆ ಬಹಳಷ್ಟು ಬೇರೆ ಬೇರೆ ವಿಷಯಗಳ ಹೊರತಾಗಿ ಇವರು ಜಾರ್ಜ್ ರಾಜೀನಾಮೆ ಕೊಡಬೇಕು ಅನ್ನೋದು, ಇದು ಬಿಜೆಪಿಯವರ ಒತ್ತಾಯ. ಜಾರ್ಜ್ ರಾಜೀನಾಮೆ ಕೊಡಲು ಹೊರತು ನಾವು ಬೆಳಗಾವಿಯ ಅಧಿವೇಶನಕ್ಕೆ ನಡೆಸೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಂದು ಹೇಳ್ತಾ ಇರೋದು. ಆದ್ರೆ ಜಾರ್ಜ್ ಮತ್ತು ಕಾಂಗ್ರೆಸ್ ನಮ್ಮ ಧ್ವನಿ ಏನು ಅಂದ್ರೆ ಬಿಜೆಪಿಯನ್ನ ಕೇಳಿ ನಾವು ಅಧಿವೇಶನವನ್ನ ನಡೆಸಬೇಕಾಗಿಲ್ಲ ಅಂತಂದು ಹೇಳ್ತಾ ಇರುವ.
ನೋಡೋಣ ಯಾರು ಗೆಲ್ತಾರೆ ಈ ಇದರಲ್ಲಿ ಅಂತ. ಕಷ್ಟ ಇದೆ ಬಿಜೆಪಿ ಮಾತನಾಡಿಸ್ಕೊಡೋದು ಕಾಂಗ್ರೆಸ್ನವರು ಅಲ್ವೇ ಪಾಪ, ಹಠಕ್ಕಾದ್ರೂ ಮಾಡಕ್ಕಾಗಲ್ಲ ಇದನ್ನ.
ಹೌದೌದು, ಒಟ್ಟಾರೆ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆ ಮೇಲೆ ಪ್ರಭಾವ ಬೀರುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅಂತಂದು ಜಾರ್ಜ್ ಅವರು ಹೇಳಿರುವಂತದ್ದು ಇನ್ನು ಒಂದ್ ಕಡೆಗೆ. ಇನ್ನೊಂದು ಕಡೆಗೆ ಸಿಬಿಐನ ಚಾರ್ಜ್ ಶೀಟ್ ಆಧಾರದಲ್ಲಿ ನಾನು ರಾಜೀನಾಮೆ ಕೊಡುವ ಅಗತ್ಯವೂ ಇಲ್ಲ ಅಂತ ಹೇಳ್ತಾ ಇರೋದು ಇನ್ನೊಂದು ಕಡೆಗೆ. ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸಿಬಿಐ 3 ತಿಂಗಳ ಅವಧಿಯಲ್ಲಿ ತನ್ನ ವರದಿಯನ್ನ ನೀಡುತ್ತೆ. ಅಷ್ಟು ದಿನ ಕಾಯ್ದುಕೊಂಡು ಕೂಡೋದಕ್ಕೆ ಆಗೋದಿಲ್ಲ. ಅಷ್ಟರೊಳಗೂ ಬಿಜೆಪಿ ಅವರು ಕಾಯ್ಬೇಕಾಗಿದೆ, ಅದು ಏನಾಗುತ್ತೋ ಮುಂದೆ ನೋಡೋಣ ಅಂತಂದು ಹೇಳ್ತಾ ಇರುವಂತದ್ದು.
ಆಮೇಲೆ ಆಧಾರ್ ಕಾರ್ಡ್, ಇದರ ಬಗ್ಗೆ ಬಹಳಷ್ಟು ವಿಷಯಗಳಿದೆ ಅನ್ಸುತ್ತೆ. ಪಶ್ಚಿಮ ಬಂಗಾಳ ಸರ್ಕಾರ ಅದರ ವಿರುದ್ಧವಾಗಿ ಮನವಿಯನ್ನ ಅತ್ಯುಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದು, ಅದು ಇವಾಗ ನ್ಯಾಯಾಲಯ ಆ ಮನವಿಯನ್ನ ತಿರಸ್ಕರಿಸಿದೆ. ಅಂದ್ರೆ ನೀವು ರಾಜ್ಯ ಸರ್ಕಾರಗಳು ಕೇಂದ್ರ ಸಂಸತ್ತಿನಲ್ಲಿ ಅಂಗೀಕೃತವಾದಂತಹ ಮಸೂದೆಯ ಬಗ್ಗೆ ನೀವು ಏನು ಪ್ರಶ್ನೆ ಕೇಳೋ ಹಾಗಿಲ್ಲ ಅನ್ನೋ ತರ.
ಹೌದೌದು, ಅಲ್ಲ ಇಲ್ಲಿ ಇದು ಆಧಾರ್ಗೆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕೇಂದ್ರ ಸರ್ಕಾರ ಒಟ್ಟಾರೆಯಾಗಿ ತೀರ್ಮಾನವನ್ನು ಕೈಗೊಂಡಿದ್ದು ಅದಕ್ಕೆ ವಿರೋಧ ಪಕ್ಷಗಳು ಸಹಿತ ಕೆಲವು ವಿರೋಧ ಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದ್ದರೂ ಪ್ರಮುಖವಾದ ಪಕ್ಷಗಳು ಅದಕ್ಕೆ ಬೆಂಬಲ ಸೂಚಿಸಿರುವಂತದ್ದು. ಏಕೆಂದ್ರೆ ಈಗ ಇದು ಕಾಂಗ್ರೆಸ್ ಅವಧಿಯಲ್ಲಿ ಬಂದಿದ್ದಂತಹ ಒಂದು ಯೋಜನೆ ಇದು. ಅಂದ್ರೆ ಯುಪಿಎ ಸರ್ಕಾರ ಇದ್ದ ಸಂದರ್ಭದಲ್ಲಿ ಬಹಳಷ್ಟು ಸರ್ಕಾರಿ ಸೌಲಭ್ಯಗಳು ಸೂಕ್ತವಾದಂತ ವ್ಯಕ್ತಿಗಳಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಆರಂಭವಾಗಿದೆ. ಆದ್ರೆ ಇದರ ವಿಸ್ತಾರವನ್ನ ಹೆಚ್ಚಿಸಲಾಗಿದೆ. ಯಾಕಂದ್ರೆ ಇದನ್ನ ಬ್ಯಾಂಕ್ ಖಾತೆಗೆ, ಮೊಬೈಲ್ ನಂಬರ್ಗೆ, ಪ್ಯಾನ್ ಕಾರ್ಡ್ಗೆ ಜೋಡಣೆ ಮಾಡ್ತಾ ಇರುವಂತದ್ದು. ಈ ಮೂಲಕ ಎಲ್ಲ ವ್ಯವಹಾರಗಳನ್ನ ನಿಯಂತ್ರಿಸುವ ಜೊತೆಗೆ ವ್ಯವಹಾರಗಳ ಮೇಲೆ ಸರ್ಕಾರದ ಕಣ್ಣು ಇರುವಂತ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತದ್ದು. ಇದು ಬಹಳಷ್ಟು ಕೆಲವರಿಗೆ ಆಕ್ಷೇಪಾರ್ಹ ಅಂತ ಅನ್ನಿಸ್ತಾ ಇರ್ಬೋದು. ಯಾಕಂದ್ರೆ ಆ ತರದ ವ್ಯವಹಾರಗಳನ್ನ ಇದ್ರೆ ಪಾರದರ್ಶಕವಾಗಿ ನಡೆಸೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಪರೋಕ್ಷವಾಗಿ ಇದನ್ನ ವಿರೋಧಿಸ್ತಾ ಇರಬಹುದು ಅನ್ನೋ ಒಂದು ಅನುಮಾನ ಇನ್ನೊಂದು ಕಡೆಗೆ. ಆದ್ರೆ ಇಲ್ಲಿಗೆ ಸಂಬಂಧಿಸಿದಂಗೆ 2018 ಅಲ್ಲಿಯವರೆಗೆ March 31 ಈ ಗಡುವನ್ನ ವಿಸ್ತರಿಸಲಾಗಿದೆ. ಅಂದ್ರೆ ಈ ಎಲ್ಲದ ವ್ಯವಸ್ಥೆಗೆ ಆಧಾರ್ ಕಾರ್ಡ್ ಅನ್ನ ಜೋಡಣೆ ಮಾಡುವಂತದ್ದು, ಅಂದ್ರೆ ಬ್ಯಾಂಕ್ ಖಾತೆ, ಮೊಬೈಲ್ ನಂಬರ್ ಮತ್ತು ಪ್ಯಾನ್ ಕಾರ್ಡ್ ಇದಕ್ಕೆ ಜೋಡಣೆ ಮಾಡುವಂತದ್ದು. ಇದನ್ನ ಕೇಂದ್ರ ಸರ್ಕಾರ ಈಗಾಗಲೇ ಅಂದ್ರೆ ಕೆಲವು ದಿನಗಳ ಹಿಂದೆನೆ ಇದನ್ನ ಸ್ಪಷ್ಟಪಡಿಸಿದೆ. ಈ ಸುಪ್ರೀಂ ಕೋರ್ಟ್ಗೂ ಈ ಸಂಬಂಧಿಸಿದಂತೆ ವರದಿಯನ್ನು ಸಲ್ಲಿಸಿದೆ. ಆಧಾರ್ ಸಂಖ್ಯೆ ಹೊಂದಿಲ್ಲದವರು ಮತ್ತು ಇನ್ನು ನೋಂದಣಿ ಮಾಡದವರಿಗೆ ಇದು ಈ ಅವಧಿ ವಿಸ್ತರಣೆ ಅನ್ವಯ ಆಗಲಿದೆ. ಅಷ್ಟರೊಳಗೆ ಅವರು ಆಧಾರ್ ಅನ್ನು ಹೊಂದಬೇಕಾಗಿದೆ, ಅದರ ಜೊತೆಗೆ ಈ ಎಲ್ಲ ಸೌಲಭ್ಯಗಳಿಗೆ ಜೋಡಣೆ ಮಾಡಬೇಕಾಗಿದೆ ಅಂತ ಹೇಳ್ತಾ ಇರುವ.
ಇವಾಗ ಈ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವರಾದಂತಹ ಮಮತಾ ಬ್ಯಾನರ್ಜಿ ಅವರು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನ್ಯಾಯಾಲಯ ಏನ್ ಹೇಳಿದೆ ಅಂತಂದ್ರೆ ಅವರಿಗೆ
ಸುಪ್ರೀಂ ಕೋರ್ಟ್ ಆದೇಶ ಇರುವ ಕಾರಣ ಮೂಲಭೂತ ಸೌಲಭ್ಯಗಳನ್ನ ಪಡೆಯುವವರು ನಿರ್ದಿಷ್ಟವಾಗಿ ಈ ಆಧಾರ್ ಸಂಖ್ಯೆಯನ್ನು ಹೊಂದುವುದು ಕಡ್ಡಾಯ ಆಗಿದೆ.
ಅಂದ್ರೆ
ಇದನ್ನ ಸುಪ್ರೀಂ ಕೋರ್ಟ್ ಸಹಿತ ಎಲ್ಲೂ ಪ್ರಶ್ನೆ ಮಾಡಿಲ್ಲ. ಅಂದ್ರೆ ಪ್ರಶ್ನೆ ಮಾಡಿದ್ದರೂ ಸಹಿತ ಸರ್ಕಾರದಿಂದ ಇದಕ್ಕೆ ಸಂಬಂಧಿಸಿದಂತೆ ಪೂರಕವಾದ ವಿವರಗಳನ್ನ ಕೇಳಿದೆ ಹೊರತು ಇದನ್ನ ಈ ವ್ಯವಸ್ಥೆಯ ಬಗ್ಗೆ ನ್ಯಾಯಾಲಯ ಆ ತರದ ಒಂದು ಪ್ರಶ್ನೆಯನ್ನ ಮುಂದಿಟ್ಟಿಲ್ಲ.
ಅಷ್ಟೇ,
ಆದ್ರೆ ಇದನ್ನ ವಿರೋಧಿಸೋದಕ್ಕೆ ಸೂಕ್ತವಾದ ಕಾರಣ ಬೇಕಾಗಿದೆ ಅಲ್ಲ, ಅದು ಸಿಗ್ತಾ ಇಲ್ಲ. ಆ ಕಾರಣದಿಂದಾಗಿ ನ್ಯಾಯಾಲಯವು ಸಹಿತ ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಆಲೋಚನೆಯೊಂದಿಗೆ ಬಹಳಷ್ಟು ಸೂಕ್ಷ್ಮವಾಗಿ ಕ್ರಮಗಳನ್ನ ನಿರ್ದೇಶನಗಳನ್ನ ಜಾರಿಗೊಳಿಸ್ತಾ ಇರುವಂತದ್ದು. ಅದರ ಜೊತೆಗೆ ಪ್ರತಿ ಹಂತದಲ್ಲೂ ಕೇಂದ್ರ ಸರ್ಕಾರದಿಂದ ವಿವರಣೆಯನ್ನ ಪಡೆದುಕೊಂಡು ಅದರ ಮುಂದಿನ ಕ್ರಮದ ಬಗ್ಗೆ ಸೂಚನೆಗಳನ್ನ ನಿರ್ದೇಶನಗಳನ್ನ ನೀಡ್ತಾ ಇರುವಂತದ್ದು
ಅದು ಒಂದು. ಇನ್ನೊಂದೇನು ಅಂತಂದ್ರೆ ನ್ಯಾಯಾಲಯ ಹೇಳ್ತಾ ಇರೋದು ಮಮತಾ ಬ್ಯಾನರ್ಜಿ ಅವರಿಗೆ, ನೀವು ಒಬ್ಬ ವ್ಯಕ್ತಿಯಾಗಿ ಒಬ್ಬ ಇಂಡಿವಿಜುವಲ್ ಆಗಿ ನೀವು ಅದನ್ನ ಮನವಿಯನ್ನು ಸಲ್ಲಿಸಬಹುದು ಅಂತಲೂ ಕೂಡ ಹೇಳಿದ್ದಾರೆ.
ಹೌದೌದು, ಈ ವಿಷಯಕ್ಕೆ ಸಂಬಂಧಿಸಿದಂಗೆ ಸಾಮಾನ್ಯ ವರ್ಗದಿಂದ ಹಿಡಿದು ಮೊದಲೇ ಈ ವಿಷಯಕ್ಕೆ ಸಂಬಂಧಿಸಿದಂಗೆ ವಿವರಣೆಗಳನ್ನ ಸಾರ್ವಜನಿಕವಾಗಿ ವಿವರಣೆಗಳನ್ನ ಆಕ್ಷೇಪಗಳನ್ನ ಆಹ್ವಾನಿಸಲಾಗಿತ್ತು. ಇದು ಹಿಂದೆನೆ ಆಗಿದ್ದಂತ ಎಲ್ಲ ಘಟನಾ
ತೀರ್ಮಾನ.
ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರ ನೀಡಿರುವಂತ ಒಂದು ನ್ಯಾಯಾಲಯಕ್ಕೆ ತಿಳಿಸಿರುವಂತ ಇನ್ನೊಂದು ಅಂಶವನ್ನ ಗಮನಿಸಬೇಕಾಗಿದೆ. ಆಧಾರ್ ಸಂಖ್ಯೆ ಹೊಂದಿಲ್ಲದವರು ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಅಂತಂದು ಸರ್ಕಾರ ಸ್ಪಷ್ಟನೆ ಕೊಟ್ಟಿರು. 2018 March 30 ಸರ್ಕಾರದ ಸಮಾಜ ಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನ ಅಂಥವರಿಗೆ ನಿರಾಕರಿಸುವುದಿಲ್ಲ ಅಂತಂದು, ಆಧಾರ್ ಕಾರ್ಡ್ ಹೊಂದಿರದಿದ್ದರೂ ಅಂಥವರಿಗೆ ನಿರಾಕರಿಸುವುದಿಲ್ಲ. ಆ ನಂತರದಲ್ಲಿ ಇದು ಕಡ್ಡಾಯವಾಗಿ ಅನ್ವಯ ಆಗುತ್ತೆ ಅಂತ,
ಅಂದ್ರೆ ಬದಲಾಗುತ್ತೆ ನಂತರ ಕಡ್ಡಾಯ ಆಗೋದಾದ್ರೆ. ಸರಿ ನೋಡೋಣ, ಇನ್ನು ಕಾಲಾವಕಾಶ ಕೊಟ್ಟಿದೆ ಕೇಂದ್ರ ಸರ್ಕಾರ, ನೋಡೋಣ.
ಈ ವಿಷಯಕ್ಕೆ ಸಂಬಂಧಿಸಿದಂಗೆ ಬಹಳಷ್ಟು ಕಾಲಾವಕಾಶವನ್ನ ಸರ್ಕಾರ ಕೊಡ್ತಲೇ ಬಂದಿದೆ
ನಿಜ. ಆಮೇಲೆ ಅಲ್ಲಿಂದ ಲವ್ ಜಿಹಾದ್, ಇದೊಂದು ಅತ್ಯುಚ್ಚ ನ್ಯಾಯಾಲಯದ ಮುಂದೆ ಬಂದಿರುವಂತಹ ಒಂದು ಪ್ರಕರಣ. ಇದು ಕೇರಳದಲ್ಲಿ ಬಹಳಷ್ಟು ನಡೀತಾ ಇದೆ ಈ ತರದ್ದು ಅಂತ. ಅಂದ್ರೆ ಲವ್ ಜಿಹಾದ್ ಅಂತಂದ್ರೆ ಹಿಂದೂ ಹುಡುಗಿಯರನ್ನ ಇಸ್ಲಾಂಗೆ ಪರಿವರ್ತಿಸಿ ಅವರನ್ನ ಮುಸ್ಲಿಂ ಹುಡುಗರಿಗೆ ಮದುವೆ ಮಾಡ್ತಾ ಇರುವಂತಹ ಒಂದು ಪ್ರಕರಣಗಳು. ಈ ತರದ್ದೊಂದು ಹಡಿಯಾ ಅನ್ನುವ ಒಂದು ಹುಡುಗಿಯ ಪ್ರಕರಣ, ಅದರ ಬಗ್ಗೆ ನ್ಯಾಯಾಲಯ ಹೇಳ್ತಾ ಇದೆ ಆ ಹಡಿಯಾಳನ್ನ ನ್ಯಾಯಾಲಯದಲ್ಲಿ ಹಾಜರುಪಡಿಸಿ ಅಂತ. ಯಾಕೆಂದ್ರೆ ಹಡಿಯಾ ಅಪ್ಪ ಮನವಿಯನ್ನು ಸಲ್ಲಿಸಿರೋದ್ರಿಂದ ಅವ್ರಿಗೆ ಹೇಳ್ತಾ ಇದ್ದಾರೆ ಕರ್ಕೊಂಬಂದು ನ್ಯಾಯಾಲಯದಲ್ಲಿ ಹಾಜರುಪಡಿಸಿ ಅಂತ ಅಲ್ವೇ.
ಹೌದೌದು, ಬಹಳಷ್ಟು ಈ ತರದ ಲವ್ ಜಿಹಾದ್ ಪ್ರಕರಣಗಳ ವಿಷಯಕ್ಕೆ ಬಂದಾಗ ಕೇರಳ ಮತ್ತು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಈ ತರದ ಪ್ರಕರಣಗಳ ಧ್ವನಿ ಬಹಳಷ್ಟು ಮತ್ತೆ ಮತ್ತೆ ಕೇಳಿಸ್ತಾ ಇದೆ. ಯಾವ ಪ್ರಮಾಣದಲ್ಲಿ ಹಿಂದೂ ಯುವತಿಯರನ್ನ ಪ್ರೇಮಿಸುವ ನೆಪದಲ್ಲಿ ಆ ನಂತರ ಅವರನ್ನ ಧರ್ಮ ಪರಿವರ್ತನೆ ಮಾಡಿ ಅವರನ್ನ ವಿವಾಹವಾಗಿರುವಂತದ್ದು, ಅವರ ವೈವಾಹಿಕ ಸಂಬಂಧವನ್ನ ಬೆಳೆಸಿರುವ ಘಟನೆಗಳು ನಿರಂತರವಾಗಿ ಆಗಾಗ ವರದಿ ಆಗ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಿಸಿದಂಗೆ ಎರಡು ರೀತಿಯ ವಾದಗಳಿವೆ. ಒಂದು, ಇದು ಆ ಥರದ ಪ್ರಕರಣ ಅಲ್ಲ, ಲವ್ ಜಿಹಾದ್ ಅನ್ನೋ ಆ ಥರದ ಒಂದು ಯಾವುದೇ ಚಳುವಳಿ ಆ ಥರದ ನಡೀತಾ ಇಲ್ಲ ಅನ್ನೋದು ಒಂದು ಕಡೆಯಿಂದ ವಾದ. ಆದರೆ ಇನ್ನೊಂದು ಕಡೆಯಿಂದ ಕೆಲವು ಹಿಂದೂ ಸಂಘಟನೆಗಳು ಮತ್ತು ಕೆಲವು ಪಾಲಕರು, ತಮ್ಮ ಮಕ್ಕಳಿಗೆ ಸಂಬಂಧಿಸಿದಂಗೆ ಕಾಳಜಿ ಇರುವಂತ ಪಾಲಕರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತೆ ಮತ್ತೆ ಪ್ರಕರಣಗಳನ್ನ ಪೊಲೀಸರ ಮುಂದೆ ಗಮನಕ್ಕೆ ತರ್ತಾರೆ. ಕೆಲವು ಪ್ರಕರಣಗಳಲ್ಲಿ ಇದು ಲವ್ ಜಿಹಾದ್ ಅನ್ನುವ ರೀತಿಯಲ್ಲಿ ಬಿಂಬಿತವಾಗಿರುವಂತದ್ದು, ಕೆಲವು ಸತ್ಯವಾಗಿಯೂ ಬಹಿರಂಗವಾಗಿರುವಂತದ್ದು. ಆ ಕಾರಣಕ್ಕಾಗಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಸದಾಗಿ ಬೆಳಕಿಗೆ ಬಂದಿರುವಂತಹ ಮತ್ತು ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ಸುದ್ದಿಯಾಗಿರುವಂತಹ ಪ್ರಕರಣದಲ್ಲಿ ಏನು ನ್ಯಾಯಾಲಯ ಸೂಚನೆ ನೀಡಿರುವುದು ಅಂದ್ರೆ, ಯಾಕಂದ್ರೆ ಪಾಲಕರ ಕಡೆಗಿನ ನಿರೀಕ್ಷೆಯ ಮೂಲಕ ನ್ಯಾಯಾಲಯ ಈ ಸೂಚನೆಯನ್ನ ನೀಡಿರುವಂತದ್ದು ಬಹಳಷ್ಟು ಮಹತ್ವದ್ದಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಒಂದು ಪ್ರಕರಣ ಮುಂದಿನ ಅಥವಾ ಇದರ ಹಿಂದೆ ಆಗಿರುವಂತಹ ಘಟನಾವಳಿಗಳಿಗೆ ಎಲ್ಲೋ ಒಂದು ಕಡೆಗೆ ಹೊಸ ಒಂದು ತಿರುವನ್ನ ಕೊಡುವ ಸಾಧ್ಯತೆ ಕಂಡು ಬರ್ತಾ ಇದೆ.
ಇವಾಗ ನವೆಂಬರ್ 27ಕ್ಕೆ ಹಡಿಯಾಳನ್ನ ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕು ಅಂತ ಹೇಳಿದೆ ನ್ಯಾಯಾಲಯ. ಅದಾದ್ಮೇಲೆ ಬೇರೆ ವಿಷಯಗಳು ಕೂಡ ಆಚೆಗೆ ಬರಬಹುದಲ್ವೇ, ಅದುವರೆಗೂ ಕಾಯಬೇಕಾಗತ್ತೆ ನಾವು. ಯಾಕೆಂತಂದ್ರೆ ಹಲವಾರು ಪ್ರಕರಣಗಳು ನಡೆದಿವೆ ಕೇರಳದಲ್ಲಿ, ಹಾಗಾಗಿ ಇದು ಬಹಳ ಕುತೂಹಲ ಕೆರಳಿಸಿರುವಂತಹ ಒಂದು ಪ್ರಕರಣನೇ.
ಕೇವಲ ಕೇರಳ ಅಂತಂದು ಸೀಮಿತಗೊಳಿಸೋದಕ್ಕಾಗುವುದಿಲ್ಲ, ಭಾರತದ ವಿವಿಧ ಭಾಗಗಳಲ್ಲಿ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಆದರೆ ಕೇರಳ ಮತ್ತು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಈ ತರದ ಘಟನಾವಳಿಗಳಿಗೆ ಸಂಬಂಧಿಸಿದಂಗೆ ತೀವ್ರವಾದಂತಹ ಪ್ರತಿಕ್ರಿಯೆ ಕಂಡು ಬಂದಿದೆ.
ಸರಿ ನೋಡೋಣ, ಇನ್ನು ಹೆಚ್ಚಿಗೆ ಆಗ್ಬೇಕು ಅಂತಂದ್ರೆ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ ಮೇಲೆ ಆಗುತ್ತೆ. ಆಮೇಲೆ ಅಲ್ಲಿಂದ ಎಸ್ ಜಾನಕಿ ಇವರ ಹೆಸರು ಕೇಳಿದ ತಕ್ಷಣ ಗೊತ್ತಾಗುತ್ತಲ್ವೇ, ನಮ್ಮ ಕನ್ನಡ ಚಲನಚಿತ್ರರಂಗದ ಅದ್ವಿತೀಯ ಹಿನ್ನೆಲೆ ಗಾಯಕಿಯಾಗಿದ್ದಂತಹ ಜಾನಕಿ ಅವರು. ಈ ನಡುವೆ ಜಾಸ್ತಿ ಅವರು ಹಾಡ್ತಾ ಇಲ್ಲ ನಿಜ, ಆದರೆ ಅವರು ಇವಾಗ ಇನ್ನೊಂದು ಮೈಸೂರಿನಲ್ಲಿ ಒಂದು ಯಾವುದೋ ಒಂದು ಕಾರ್ಯಕ್ರಮ ಕೊಟ್ಟಾದ್ಮೇಲೆ ನಾನು ಇನ್ಮೇಲೆ ಹಾಡೋದಿಲ್ಲ ಅಂತ ಎಲ್ಲ ಹೇಳ್ಬಿಟ್ಟಿದ್ದಾರಲ್ಲ.
ಹೌದೌದು, ಅವರು ಇದು ಒಂದ್ ರೀತಿಯಲ್ಲಿ ಗಾಯನ ಲೋಕಕ್ಕೆ ಅವರು ಅಧಿಕೃತವಾಗಿ ವಿದಾಯವನ್ನ ಹೇಳಿದ್ದಾರೆ. ಇನ್ನು ಮುಂದೆ ನಾನು ಈ ತರದ ಸಾರ್ವಜನಿಕ ಕಾರ್ಯಕ್ರಮ ನೀಡುವುದಿಲ್ಲ ಅಂತಂದು, ಆ ತರದ ಸಿನಿಮಾ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳನ್ನ ನೀಡುವುದಿಲ್ಲ ಅಂತಂದು ಬಹಿರಂಗವಾಗಿ ಪ್ರಕಟಿಸಿ ತಮ್ಮ ಕೊನೆಯ ಕಾರ್ಯಕ್ರಮವನ್ನ ಕಳೆದ ಶನಿವಾರ ಮೈಸೂರಿನಲ್ಲಿ ನೀಡಿದ್ರು. ಬಹಳಷ್ಟು ಸಿನಿಮಾ ಲೋಕದ ದಿಗ್ಗಜರು ಸಹಿತ ಹಾಜರಿದ್ರು. ಒಂದ್ ರೀತಿಯಲ್ಲಿ ಅವರಿಗೆ ತಕ್ಕದಾದಂತ ಗೌರವ ಅಲ್ಲಿ ಸಲ್ಲಿಕೆ ಆಯಿತು. ಯಾಕಂದ್ರೆ 79ನೇ ವಯಸ್ಸಿನಲ್ಲಿ ಅವರು ತಮ್ಮ ಈ ಗಾಯನದ ಅಂದ್ರೆ ಬಹಿರಂಗ ಗಾಯನಕ್ಕೆ ವಿದಾಯವನ್ನ ಹೇಳಿರುವಂತದ್ದು. ಸುಮಾರು 60 ವರ್ಷ ಅವರು ನಿರಂತರವಾಗಿ ಹಾಡಿಕೊಂಡು ಬಂದಿರುವಂತವ್ರು. ಅವರು ಸ್ಮರಣೀಯವಾಗಿ ಅನೇಕ ಗೀತೆಗಳನ್ನ ಹಾಡಿದ್ದಾರೆ, ಬಹಳಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ, ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಆ ತರದಲ್ಲಿ ಬಹಳಷ್ಟು ಅಪಾರವಾದಂತ ಜನಪ್ರಿಯತೆ ಗಳಿಸಿರುವಂತ ಮತ್ತು ಈಗಲೂ ಸಹಿತ ಗುಣುಗುವಂತಹ ಅನೇಕ ಹಾಡುಗಳನ್ನ ಅವರು ಹಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮಗೆ ಅವರನ್ನ ನೆನಪಿಸಿಕೊಂಡಾಗಲೆಲ್ಲ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಉಕ್ಕೇಳುವಂತದ್ದು ಪೂಜಿಸಲೆಂದು ಹೂಗಳ ತಂದೆ ಅಂತ ಹಾಡು, ಆಮೇಲೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಆ ತರದ ಹಾಡುಗಳು. ಇದೀಗ ಭಕ್ತಿ ಗೀತೆಗಳ ಸಂಬಂಧಿಸಿದಂಗೆ ಗಜವದನನ ನೀನೇ ಗುಣಸಾಗರ ಆ ತರದ ಎಲ್ಲ ಗೀತೆಗಳು ಸ್ಮರಣೀಯವಾದಂತದ್ದು.
ಒಟ್ಟಿನಲ್ಲಿ ಕೇಳಬೇಕಾದಿಲ್ಲ ಎಷ್ಟು ಜನ ಬಂದಿದ್ರು ಅಂತ ಕಾರ್ಯಕ್ರಮಕ್ಕೆ ಕಿಕ್ಕಿರದು ಸೇರಿದ್ರು ಅಂತ ನನ್ನ.
ಹೌದೌದು, ಮಾನಸ ಗಂಗೋತ್ರಿ ಬಯಲು ರಂಗ ಮಂದಿರ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಯಾಕಂದ್ರೆ ಆ ತರದ ಒಂದು ದಿಗ್ಗಜ ಗಾನ ಸರಸ್ವತಿಗೆ ತಕ್ಕದಾದಂತ ಒಂದು ಗೌರವದ
ಬೀಳ್ಕೊಡುಗೆ.
ಅವರು ಇನ್ನು ಹಾಡುವುದಿಲ್ಲ ಅಂತಂದ್ರು ಅವರ ಹಾಡುಗಳು ಜನರ ಎದೆಯಲ್ಲಿ ಖಂಡಿತವಾಗಿಯೂ ನಿರಂತರವಾಗಿ ನಿನಾದವನ್ನ ಮಾಡ್ತಾ
ಇರ್ತದೆ. ನಿಜ ದುಃಖದ ಸಂಗತಿ ಆದ್ರೂ ನೀವೇ ಅವರ ವಯಸ್ಸಿನ ಮೇಲೆ ಗಮನ ಇರಿಸಿ ನಾವು ಅವರು ರಿಟೈರ್ ಆಗ್ತಾ ಇದ್ದಾರೆ ಅಂತ ನಾವು ರಿಟೈರ್ಮೆಂಟ್ ಅಲ್ಲಿ ಒಳ್ಳೆ ಆರೋಗ್ಯದಿಂದ ಆರೋಗ್ಯವಾಗಿ ಶಾಂತಿಯುತವಾಗಿ ಸಂತೋಷವಾಗಿರಲಿ ಅಂತ ಹಾರೈಸೋಣ. ಸರಿ ಗರುಡ್ ಅವರೇ, ಇಷ್ಟು ವಿಷಯ ತಿಳಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
ನಮಸ್ಕಾರ.